ದೇವದರ್ಶನ ಗುಡಾರ ಅಧ್ಯಾಯ ಮೂರು ಯಾಜಕತ್ವದ ಪ್ರತಿಷ್ಠಾಪನೆ ಯಾಜಕ ಕಾಂಡ ಎಂಟನೇ ಅಧ್ಯಾಯ 14-33 ವಚನಗಳು ದೇವರ ಸೇವೆಯಲ್ಲಿ ಪ್ರತ್ಯೇಕತ್ವ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ ಮತ್ತು ನಾನು ನಿಮ್ಮನ್ನು ಅಭಿಷೇಕಿಸಿ ಪ್ರತಿಷ್ಠಿಸುತ್ತೇನೆ ಪಟ್ಟಾಭಿಷೇಕದ ಹೋರಿಗಳು ಮತ್ತು ಟಗರುಗಳು ಪಟ್ಟಾಭಿಷೇಕಕ್ಕಾಗಿ ಅಭಿಷೇಕಿಸಲ್ಪಡುವ ತೈಲ ಈ ಯಾಜಕತ್ವದ ಪ್ರತಿಷ್ಠಾಪನೆಯು ಸಾಂಕೇತಿಕವಾಗಿ ಯೇಸು ಕ್ರಿಸ್ತನ ಮಾನವತೆಯ ಸ್ಥಿತಿ ಮತ್ತು ಆತನ ದೇಹ ಅಂದರೆ ಸಭೆಯ ಪ್ರತಿಷ್ಠಾಪನೆಯು ಯಹೋವನ ಚಿತ್ತದಂತೆ ನಿರೂಪಿಸಲ್ಪಟ್ಟಿರುವುದು ಹೇಗೆಂದರೆ ಕ್ರಿಸ್ತನು ಮರಣ ವಿಧೇಯಕನಾಗಿರುವುದಲ್ಲದೆ ಆತನ ದೇಹದಂತಿರುವ ಸಭೆಯೂ ಸಹ ನ್ಯಾಯಬದ್ಧವಾದ ನೀತಿ ಧರ್ಮಗಳಿಗೋಸ್ಕರ ಮರಣದವರೆವಿಗೂ ಆತನಲ್ಲಿ ನರಳುವ ವಿಧೇಯತ್ವವನ್ನು ನಿರೂಪಿಸುತ್ತದೆ ಮಾನವ ಸಂತತಿಯನ್ನು ಅವರ ಪೂರ್ವಸ್ಥಿತಿಗೆ ಸ್ಥಾಪಿಸಿ ಅವರ ಮೇಲಿನ ಆಳ್ವಿಕೆ ಮತ್ತು ಅವರನ್ನು ಆಶೀರ್ವದಿಸುವುದರಲ್ಲಿ ಅಹರೋನನ ಮಕ್ಕಳನ್ನು ಇಡೀ ಸಭೆಯಂತೆ ಅಹರೋನನೇ ಅದಕ್ಕೆ ಶಿರಸ್ಸಾಗಿ ನಿರೂಪಿಸಲ್ಪಟ್ಟಿದ್ದಾರೆ ಈಗಿನ ಸುವಾರ್ತಾ ಯುಗದಲ್ಲಿ ಇವರು ನಡೆಸುವ ಛಾಯಾರೂಪದಂತಿರುವ ಯಜ್ಞಗಳಿಂದ ಸೂಚಿಸಲ್ಪಟ್ಟು ಭವಿಷ್ಯತ್ತಿನ ಕೆಲಸಗಳಿಗೆ ರಾಜರುಗಳಾಗಿಯೂ ಯಾಜಕರಾಗಿಯೂ ಎಲ್ಲ ಮಾನವ ಸಂತಾನದ ಮೇಲೆ ಪ್ರತಿಷ್ಠಿಸಲ್ಪಡುವರು ಈ ಪ್ರತಿಷ್ಠಾಪನೆಯಿಂದ ದೇವರ ಸೇವೆಯಲ್ಲಿ ತಮ್ಮನ್ನೇ ತ್ಯಜಿಸಿಕೊಂಡವರಾದ ಚಿಹ್ನೆಯುಳ್ಳವರಾಗಿರುವರು ಈ ಪುರುಷರ ಅತ್ಯಂತ ಕಷ್ಟಕರವಾದ ತ್ಯಾಗವು ಕೊನೆಯಲ್ಲಿ ಯಹೋವ ದೇವರಿಗೆ ಒಂದು ಸದವಕಾಶವಾಗಿರುತ್ತದೆ ಏಕೆಂದರೆ ಮಾನವರಾದ ಈ ಯಾಜಕರು ತಮ್ಮದೆಲ್ಲವನ್ನು ಪ್ರತಿಷ್ಠಾಪಿಸಿ ತಮ್ಮನ್ನು ಮತ್ತು ತಮ್ಮ ಆಶಾಪಾಶಗಳ ನಾಶನದವರೆವಿಗೂ ಅರ್ಪಿಸಿಕೊಂಡು ವಿಮೋಚಕನಾದ ಯೇಸುವಿನೊಟ್ಟಿಗೆ ಕೂಡಿ ಯಜ್ಞಗಳನ್ನರ್ಪಿಸುವರು ನಂತರ ಯಹೋವ ದೇವರು ಇವರ ಸಮರ್ಪಕ ಯಜ್ಞಗಳನ್ನು ಅಂಗೀಕರಿಸುವವನಾಗಿ ಒಂದು ಹೊಸದಾದ ಆತ್ಮೀಯ ಸ್ವಭಾವದಲ್ಲಿ ಇವರನ್ನು ಪಡೆದುಕೊಳ್ಳುವನು ಇದು ಮಾತ್ರವಲ್ಲದೆ ಅವರ ಪ್ರಾಮಾಣಿಕತ್ವಕ್ಕೆ ಪ್ರತಿಫಲವಾಗಿ ಉತ್ತಮ ವರ್ಗದ ಆತ್ಮೀಯ ಅಸ್ತಿತ್ವವನ್ನು ಅಂದರೆ ದೈವ ಸ್ವಭಾವವನ್ನು ದಯಪಾಲಿಸಲು ವಾಗ್ದಾನ ಮಾಡಿದ್ದಾನೆ ಮತ್ತು ಆ ತಕ್ಷಣ ಅವರು ದೇವರ ಆತ್ಮೀಯ ಮಕ್ಕಳಾಗಿ ಗಣನೆಗೆ ಯೋಗ್ಯರಾಗುವರು ಗಲಾತ್ಯ 4:4-7 ವಚನಗಳು 2 ಪೇತ್ರ 1:4 ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ಕೆಲವರು ತ್ಯಾಗದ ಜೀವನಕ್ಕೋಸ್ಕರವಾಗಿ ಪ್ರತಿಷ್ಠಿತರಾದರೂ ರಾಜವಂಶಸ್ಥರ ಯಾಜಕತ್ವಕ್ಕೆ ಸೇರಿದರೂ ಸಹ ಭವಿಷ್ಯತ್ತಿನ ರಾಜಸೇವೆಯ ಮಟ್ಟಕ್ಕೆ ಸಮೀಪಿಸುವುದಿಲ್ಲ ಮತ್ತು ಈ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ಒತ್ತಿ ಹೇಳಲ್ಪಟ್ಟಿದೆ ಮಹಾ ಹಿಂಸೆಯಿಂದ ಪಾರಾಗಿ ಬಂದ ಒಂದು ತರಗತಿಯವರು ಆ ಬೆಂಕಿಯಿಂದ ರಕ್ಷಿಸಲ್ಪಡುವರು ಆದರೆ ಪ್ರತಿಷ್ಠಾಪನೆಯ ಪ್ರಾರಂಭದಲ್ಲಿಯೇ ಬಹುಮಾನಕ್ಕೋಸ್ಕರ ಹೊರಟು ಕಳಕೊಳ್ಳುವರು ಏಕೆಂದರೆ ಬಲಿಪೂರ್ವಕವಾದ ಯಾಜಕರಾಗಿ ಅದರ ವಿಶಿಷ್ಟ ಹಕ್ಕುಗಳ ಬೆಲೆಯನ್ನು ಸಾಕಷ್ಟು ತಿಳುವಳಿಕೆ ಇಲ್ಲದೆಯೂ ಮತ್ತು ಮಹಾಯಾಜಕನೊಂದಿಗೆ ಕಷ್ಟಗಳನ್ನು ಅನುಭವಿಸಲು ಯೋಗ್ಯ ಶ್ರದ್ಧಾಶಕ್ತಿಗಳಿಲ್ಲದೆ ಅದನ್ನು ಕಳೆದುಕೊಳ್ಳುವರು ಇದರ ಬಗ್ಗೆ ವೈಯಕ್ತಿಕವಾಗಿ ದೋಷ ಪರಿಹಾರಕ ದಿನದ ಯಜ್ಞಗಳನ್ನು ಪರೀಕ್ಷಿಸೋಣ ಪ್ರತಿಷ್ಠಿತವಾದ ಯಾಜಕರ ಮತ್ತೊಂದು ತರಗತಿಯವರು ರಾಜಾಶೀರ್ವಾದಗಳ ವಾಗ್ದಾನವಿದ್ದರೂ ಅದನ್ನು ಹೊಂದಲಾರದೆ ಎರಡನೆಯ ಮರಣದಲ್ಲಿ ನಾಶವಾಗುವರು ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ತೋರಿಸಿ ಇವರನ್ನು ಸಹ ಗುಡಾರದ ಸೇವಾ ಮಾದರಿಯಲ್ಲಿ ಚಿತ್ರಿಸಲ್ಪಟ್ಟಿರುತ್ತಾರೆ ಇಬ್ರಿಯ 6:4-6 ವಚನಗಳು 10:28-31 ವಚನಗಳು 1 ಯೋಹಾನ ಐದನೇ ಅಧ್ಯಾಯ 16ನೇ ವಚನ. ಅಹರೋನನ 4 ಪುತ್ರರು ಮೊದಲಿಗೆ ಉಪಯಾಜಕರಾಗಿದ್ದು ಅವರಲ್ಲಿ ಇಬ್ಬರು ಮೇಲೆ ಹೇಳಲ್ಪಟ್ಟ 2 ತರಗತಿಗಳಲ್ಲಿ ನಾಶವಾದರು. ರಾಜವಂಶದ ಯಾಜಕತ್ವದ ಸಂಬಂಧದಿಂದ ಆ 2 ವರ್ಗದವರು ನಾಶವಾದರು. ಒಬ್ಬನು 2ನೆಯ ಮರಣವನ್ನು ಅನುಭವಿಸಿದನು, ಇನ್ನೊಬ್ಬನು ಅದರಿಂದ ಬೆಂಕಿಯಿಂದಲೋ ಎಂಬಂತೆ ತೀವ್ರ ಯಾತನೆ ಮತ್ತು ಶುದ್ಧೀಕರಣದಿಂದ ಪಾರಾದನು. ಅಹರೋನನು ಮತ್ತು ತನ್ನ ಇನ್ನಿಬ್ಬರು ಮಕ್ಕಳು ಸತ್ತು ಹೋದವರ ಬಗ್ಗೆ ಶೋಕಿಸಬಾರದೆಂಬ ನಿಷೇಧವಿರುವುದರಿಂದ ಎಲ್ಲ ಯಾಜಕರು ದೈವಿಕ ನಿರ್ಣಯಗಳ ಬಗ್ಗೆ ಅಂಗೀಕಾರ ಮತ್ತು ನಮ್ರತೆಯ ಅಧೀನತೆಯಿಂದ ತಲೆಬಾಗಿ ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ ಎಂದು ಹೇಳುವರು. ನಿಶ್ಚಯವಾಗಿ ನಂಬಿಗಸ್ತರಿಗೆ ಆಶೀರ್ವಾದವನ್ನು ತರುವುದು. ಅವರು ಪರಮ ಆಸಕ್ತಿಯಿಂದ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ ಎಂಬುದಾಗಿ ಹೇಳುವರು. ಯಾಜಕ ಕಾಂಡ 10ನೇ ಅಧ್ಯಾಯ 1-7 ವಚನಗಳು. ಪ್ರಕಟಣೆ 15ನೇ ಅಧ್ಯಾಯ 3ನೇ ವಚನ. ಇಬ್ರಿಯ 4ನೇ ಅಧ್ಯಾಯ 1ನೇ ವಚನ. ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ ಮತ್ತು ನಾನು ನಿಮ್ಮನ್ನು ಶುದ್ಧಪಡಿಸುವೆನು. ಕ್ರಿಯಾತ್ಮಕವಾದ ನಂಬಿಗಸ್ತನ ಪ್ರತಿಷ್ಠಾಪನೆ, ಶುದ್ಧೀಕರಣ ಅಥವಾ ದೈವ ಸೇವೆಯಲ್ಲಿ ಮೀಸಲಾಗಿ ಪ್ರತ್ಯೇಕಿಸಲ್ಪಡುವ ಆಮಂತ್ರಣವು ಭೂಸಂಬಂಧವಾದ ಎಲ್ಲ ಹಕ್ಕು ಬಾಧ್ಯತೆಗಳ ತ್ಯಾಗದ ಕರೆಯುವಿಕೆಯಾಗಿರುತ್ತದೆ. ಇದರ ಬಗ್ಗೆ ದೇವರ ವಾಗ್ದಾನವೇನೆಂದರೆ, ಇಂತಹ ಪವಿತ್ರವಾದ ತ್ಯಾಗಮಯ ಜೀವನವು ನಮ್ಮ ವಿಮೋಚಕನ ಮುಖಾಂತರ ಯೋಗ್ಯತೆಯ ಅನುಸಾರವಾಗಿ ಅಂಗೀಕರಿಸಲ್ಪಡುತ್ತದೆ. ಇದರ ಬದಲಿಗೆ ನಮ್ಮನ್ನು ಹೊಸ ಜೀವಿಗಳಾಗಿ ಸ್ವೀಕರಿಸಲ್ಪಡುವುದಲ್ಲದೆ, ಸತ್ಯತೆಯಲ್ಲಿ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ಪಡೆದುಕೊಳ್ಳುತ್ತಾನೆ. ಈ ರೀತಿಯಾಗಿ ದೇವರು ಪರಿಗಣಿಸಿದ ಪವಿತ್ರರಾದ ಹೊಸ ಜೀವಿಗಳನ್ನು ಪ್ರತ್ಯೇಕಿಸಿ ಶುದ್ಧಿ ಮಾಡುವನು. ಸಾಂಕೇತಿಕವಾಗಿರುವ ಈ ಪವಿತ್ರ ಕಾರ್ಯದ ನಿರ್ವಹಣೆಯು ಮಾದರಿಯಾಗಿರುವ ಯಾಜಕರ ಪ್ರತಿಷ್ಠಾಪನೆಯನ್ನು 2 ಭಾಗಗಳಾಗಿ ತೋರಿಸಲ್ಪಟ್ಟಿದೆ. ನಮ್ಮ ಮಾನವ ಹಕ್ಕು ಬಾಧ್ಯತೆಗಳ ತ್ಯಾಗ ಮತ್ತು ಈ ತ್ಯಾಗವನ್ನು ಅಂಗೀಕರಿಸಿ ನಮ್ಮನ್ನು ಹೊಸ ಜೀವಿಗಳಾಗಿ ಒಪ್ಪಿಕೊಳ್ಳುವ ದೇವರ ಶಕ್ತಿ. ಈ ಹೊಸ ಆತ್ಮೀಯ ಸ್ವಭಾವವು ಅಹರೋನನಲ್ಲಿ ಮತ್ತು ಆತನ ಮಕ್ಕಳಲ್ಲಿ ನಿರೂಪಿಸಲ್ಪಟ್ಟಿದೆ. ಭೂಸಂಬಂಧವಾದ ಈ ತ್ಯಾಗಮಯ ಸ್ವಭಾವವನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದ ಹೋರಿಕರ ಮತ್ತು ಟಗರುಗಳನ್ನು ಸೂಚಿಸುತ್ತದೆ. ಯಾಜಕ ಕಾಂಡ 8ನೇ ಅಧ್ಯಾಯ 14-33 ವಚನಗಳು. ದೋಷ ಪರಿಹಾರಕ್ಕೆ 1 ಹೋರಿಯನ್ನು ತಂದು ಅಹರೋನನು ಮತ್ತು ಆತನ ಮಕ್ಕಳು ತಮ್ಮ ಕೈಗಳನ್ನು ಅದರ ತಲೆಯ ಮೇಲೆ ಇಟ್ಟರು. ಅಲ್ಲದೆ ಅದರ ಬಗ್ಗೆ ಈ ಹೋಮವು ತಮ್ಮನ್ನು ಸೂಚಿಸುತ್ತದೆಂದು ಅಭಿಪ್ರಾಯಪಟ್ಟರು. ಆ ಕ್ಷಣದಿಂದ ಆ ಹೋರಿಗೆ ಸಂಭವಿಸುವುದೆಲ್ಲವೂ ಮಾನವ ರೂಪದಲ್ಲಿ ಯೇಸುವಿಗೂ ಆತನ ದೇಹಕ್ಕೂ ಸಭೆಯ ಮೇಲೆ ನಡೆಸಲ್ಪಡುವುದೆಲ್ಲವನ್ನು ನಿರೂಪಿಸುತ್ತದೆ. ಹೋರಿಯು ವಿಧಿ ನಿಯಮಗಳಿಗನುಸಾರವಾಗಿ ಮೋಶೆಗೆ ಸೂಚಿತವಾಗಿ ಅರ್ಪಿತವಾಗುವುದಲ್ಲದೆ ಇಸ್ರಾಹೇಲ್ಯರಿಗೆ ಮಾತ್ರವಲ್ಲದೆ ಸಾಂಕೇತಿಕವಾಗಿ ಸಾಮಾನ್ಯರಾದ ಎಲ್ಲ ಜನಾಂಗದವರ ಅವಶ್ಯಕತೆಗಳ ಪೂರೈಕೆಗೋಸ್ಕರ ರೂಪಿಸಲ್ಪಟ್ಟಿದೆ. ವಿಧಿ ನಿಯಮಗಳ ಪೂರೈಕೆಗೆ ಅದನ್ನು ವಧಿಸಲೇಬೇಕಾಗಿತ್ತು. ಮೋಶೆಯು ಅದನ್ನು ವಧಿಸಿದನು. ನಂತರ ಅದರ ರಕ್ತವನ್ನು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿದನು. ಈ ಆಜ್ಞೆಯನ್ನು ತೋರಿಸುವ ಬೆರಳು ಭೂ ಸಂಬಂಧವಾಗಿ ವೇದಿಕೆಗಳ ಮೇಲೆ ನಡೆಯುವ ಯಜ್ಞಗಳಲ್ಲಿ ದೇವರಿಗೋಸ್ಕರ ಸುರಿಸಿದ ರಕ್ತದ ನಿಮಿತ್ತ ಪ್ರಾಣವನ್ನು ಕೊಟ್ಟ ಸ್ಪಷ್ಟವಾದ ಅಂಗೀಕಾರವನ್ನು ತೋರಿಸುತ್ತದೆ. ಈ ಯಜ್ಞವೇದಿಯ ಶಕ್ತಿಯನ್ನು ಒಪ್ಪುವವರೆಲ್ಲರೂ ಮೊದಲು ಅದನ್ನು ಪರಿಶುದ್ಧಗೊಳಿಸುವ ರಕ್ತವನ್ನು ಅಂಗೀಕರಿಸಬೇಕಾಗಿದೆ. ಕೊಂಬುಗಳು ಶಕ್ತಿ ಸಾಮರ್ಥ್ಯಗಳ ಚಿಹ್ನೆಗಳಾಗಿವೆ. ಯಜ್ಞವೇದಿಯ ತಳದಲ್ಲಿ ಸುರಿದ ರಕ್ತವು ಅದೇ ಬಲಿಯ ರಕ್ತದಿಂದ ಪ್ರಾಣವನ್ನು ಕೊಟ್ಟ ಶಾಪಗ್ರಸ್ತವಾದ ಭೂಲೋಕವನ್ನು ಕೊಂಡುಕೊಳ್ಳಲ್ಪಟ್ಟಂತೆ ತೋರಿಸುತ್ತದೆ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದಕ್ಕೆ ಎಫೆಸ 1:14 ನೋಡಿರಿ. ಮೋಶೆಯು ಆ ಹೋರಿ ಮತ್ತು ಅದರ ಚರ್ಮ ಮಾಂಸ ಕಲ್ಮಶಗಳನ್ನೆಲ್ಲ ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಿಸಿಬಿಟ್ಟನು. 17. ಈ ರೀತಿಯಾಗಿ ಮಾನವ ಸ್ವಭಾವದಲ್ಲಿ ಪೂರ್ಣಗೊಂಡ ಕ್ರಿಸ್ತನ ಶಿರಸ್ಸು ಮತ್ತು ದೇಹಗಳು ದೋಷ ಪರಿಹಾರವಾಗಿ ಅರ್ಪಿತವಾಗಿದೆ. ಅಂತ್ಯದಲ್ಲಿ ನಾಶನವನ್ನು ಅನುಭವಿಸಲಿಕ್ಕಿರುವ ಈ ಪ್ರಪಂಚವನ್ನು ಕಡೆಯದಾಗಿ ರಕ್ಷಿಸಲು ಯೇಸು ಕ್ರಿಸ್ತನ ಬಲಿಯು ಯೋಗ್ಯವಾಗಿಯೂ ಶ್ರೇಷ್ಠವಾಗಿಯೂ ಈ ತ್ಯಾಗದಲ್ಲಿ ವ್ಯಕ್ತವಾಗಿದೆ. ಆತನ ಸಹೋದರರಾಗಿ ಆತನ ಬಾಧೆಗಳಲ್ಲಿ ಭಾಗವಹಿಸಲು ವಿಶಿಷ್ಟವಾದ ಅಕ್ಕನ್ನು ಸಭೆ ಎಂಬ ಆತನ ದೇಹದಲ್ಲಿ ಒಂದು ಪ್ರಮಾಣವಾಗಿ ಪಡೆದಿದ್ದೇವೆ. 1:24. ಆದರೆ ರಾಜವಂಶದ ಯಾಜಕತ್ವದಲ್ಲಿರುವ ಮಾನವ ಲಕ್ಷಣಗಳು ಈ ಪ್ರಪಂಚದ ದೃಷ್ಟಿಯಲ್ಲಿ ಹೀನವಾಗಿ ಎಣಿಸಲ್ಪಟ್ಟು ಪಾಳೆಯದ ಹೊರಗೆ ಸುಡಲ್ಪಟ್ಟ ಹೋರಿಯನ್ನು ಸೂಚಿಸುವ ಹಾಗೆ ನಾಶವಾಗುವುದಂತಾಗಿದೆ. ದೇವರು ಬಲಿಯನ್ನರ್ಪಿಸುವ ಪ್ರೇರಣಾಪೂರ್ವಕವಾದ ಹೃದಯ ನಿಷ್ಠೆಯನ್ನು ಅಂಗೀಕರಿಸುವವನಾಗಿ ಅದರ ಬಗ್ಗೆ ಹೀಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಮತ್ತು ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು ಎಂದು ಹೇಳಲ್ಪಟ್ಟಿದೆ. 10:9. ಕೀರ್ತನೆ 40:8. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.